श्री गुरुभ्यो नमः हरिः ओम् नमःपरस्मै पुरुषाय भूयसे सदुद्भवस्थान निरोधलीलया गृहीतशक्तिकृतयाय देहिनाम् अन्तर्ध्रवाय अनुपलभ्यवर्त्मने श्री गुरुभ्यो नमः हरिः ओम् महत्सेवा प्रशंसा प्रकरण ಮೊದಲು ಹೇಳಿದ್ದು ಅದಕ್ಕಿಂತ ಮಹತ್ ಸಮಾಗಮ ಪ್ರಕರಣ. ನಮಗೆ ಸಾಧನೆ ಆಗಬೇಕಾದರೆ ದೊಡ್ಡವರ ಸಂಪರ್ಕ ಆಗಬೇಕಂದ್ರೆ, ದೊಡ್ಡವರು ಅಂದ್ರೆ ಯಾರು? ಭಗವಂತನ ವಿಶೇಷ ನಿಶ್ಚಯ ಜ್ಞಾನ ಇದ್ದು ಈ ಜೀವನದಲ್ಲಿ ದೇವರನ್ನ ಕಾಣುವ ಸಾಧನೆ ಮಾಡಬೇಕು. ಅದಕ್ಕಾಗಿ ಭಗವಂತ ಈ ಶರೀರ ಕೊಟ್ಟಿದ್ದಾನೆ ಎಂಬುದು ಸದಾ ಯಾರಿಗೆ ನೆನಪಿರುತ್ತೋ ಅವರು ದೊಡ್ಡವರು. ನಾವು ಅದೇ ಮರೆತು ಬಿಡ್ತಾ ಇರ್ತೀವಿ, ಮೇನ್ ಗುರಿಯೇ ಮರ್ತೋಗಿ ಹೋಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ, ನಮ್ಮ ಗುರಿ ಏನು ಎಂಬುದು ಸದಾ ನೆನಪಿರು ಇರಬೇಕಯ್ಯ. ಮೊದಲು ಗುರಿಯೇ ನೆನಪಿರಲ್ಲ, ಏನು ಮಾಡಬೇಕೆಂಬುದೇ ನೆನಪಿರಲ್ಲ, ಯಾವುದಕ್ಕೆ ಮಾಡಬೇಕು ನೆನಪಿರಲ್ಲ, ಮಾಡ್ಕೊಂತಾ ಹೋಗ್ತಾ ಇರ್ತೀವಿ. ಆದ ಕಾರಣ ಗುರಿಯ ನೆನಪು ಬೇಕು. ಅಂದ್ರೆ ಶ್ರೀಹರಿಯನ್ನು ಸದಾ ಸ್ಮರಣೆ ಮಾಡಬೇಕು. ಅಂದ್ರೆ ಹೇಳುತ್ತಾರೆ 100 ವರ್ಷ ಬದುಕಿದರೆ 100 ವರ್ಷ ಪ್ರತಿದಿನ ಪ್ರತಿಕ್ಷಣ ಆದರಪೂರ್ವಕ ದೇವರ ಪಾದದಲ್ಲಿ ಮನಸ್ಸಿಡಬೇಕು. ಇದೇ ಸಾಧನ, ಅದಕ್ಕಿಂತ ಬೇರೆ ಸಾಧನ ಇಲ್ಲ. ಅದು ಬರಲಿಕ್ಕೆ ಮಿಕ್ಕದ್ದೆಲ್ಲ ಸಾಧನೆ, ಏನು ನಾವು ಸ್ನಾನ ಆಚಮನ ಸ್ನಾನ ಸಂಧ್ಯಾ ಪೂಜಾ ಏನೇನಿದೆ ಅವೆಲ್ಲವೂ ಕೂಡ ಆ ಶ್ರೀಹರಿಯ ಸ್ಮರಣೆ ಬರಲಿಕ್ಕೆ ಸಾಧನಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಅಂಥ ಭಗವನ್ ವಿಶೇಷವಾದ ಸಾಧನೆ ಆಗಬೇಕಾದರೆ ನಮಗೆ ದೊಡ್ಡವರ ಸಂಪರ್ಕ ಆಗಬೇಕು, ದೊಡ್ಡವರ ದರ್ಶನ ಆಗಬೇಕು. ದೊಡ್ಡವರ ದರ್ಶನ ಆದರೆ ನಮಗೆ ಅವರ ಅನುಗ್ರಹದಿಂದ ಇವೆಲ್ಲ ಚೆನ್ನಾಗಿ ನಡೆಯುತ್ತೆ. ಹಾಗಾದರೆ ದೊಡ್ಡವರ ದರ್ಶನ ಆದರೆ ಸಾಕು ಅಂದ್ರೆ ಹೋಗಿ ದರ್ಶನ ಮಾಡಿಕೊಂಡು ಮಾತಾಡ್ಸ್ತಂದ್ರೆ ಸಾಕ ಆಗಲ್ಲ. ದೊಡ್ಡವರು ಅಂತ ತಮ್ಮ ಗುರುಗಳು ಅಂತ ಆದ ಮೇಲೆ ಅವರ ಸೇವಾ ಮಾಡಬೇಕು. ಯಾರ ಯಾರ ಯೋಗ್ಯತೆ ಯಾರ ಯಾರ ಸ್ಥಿತಿ ಗತಿ ಮೀರದೆ ಅವರ ಸೇವಾ ಮಾಡಬೇಕು ಎಂಬುದು ತಾತ್ಪರ್ಯ. ಗಂಡಸರಿರ್ತಾರೆ ದೊಡ್ಡವರ ಸೇವಾ, ಅವರು ಮಾಡುವ ಸೇವಾ ಬೇರೆ. ಹೆಂಗಸರಿರ್ತಾರೆ ಅವರು ಮಾಡುವ ಸೇವಾ ಬೇರೆ. ಏನಿದೆ ಅಂದ್ರೆ ಅವರಿಗೆ ಪೂಜಾದಿಗಳಿಗೆ ಬೇಕಾದ ಸಾಮಗ್ರಿ ತಂದುಕೊಡೋದು, ರಂಗವಲ್ಲಿ ಹಾಕುವುದು ಇತ್ಯಾದಿ ಸೇವಾ ಏನಿರುತ್ತೆ ಅದನ್ನ ಸೇವಾ ಮಾಡಬಹುದು. ಒಟ್ಟಾರೆ ಗುರು ಸೇವಾ ಮಾಡದೆ ನಮ್ಮ ಆಶ್ರಮ ನಮ್ಮ ಧರ್ಮ ನಮ್ಮ ನೀತಿ ರೀತಿ ಏನಿದೆ ಅದು ಮೀರದೆ ಗುರುಗಳ ಸೇವಾ ಮಾಡದೆ ಜ್ಞಾನ ಅನುಷ್ಠಾನಕ್ಕೆ ಬರಲ್ಲ. ಅದೆಷ್ಟು ಬೇಕಾದ್ರೂ ಕೇಳಬಹುದು, ಎಷ್ಟು ಬೇಕಾದ್ರೆ ಸುಧಾದಿ ಗ್ರಂಥಗಳನ್ನು ಬಾಯ್ಪಾಠವೂ ಮಾಡಬಹುದು, ಅನುಷ್ಠಾನಕ್ಕೆ ಮಾತ್ರ ಭಗವಂತನ ಚಿಂತನೆ ಎಟಕಲ್ಲವರಿಗೆ. ಯಾರಿಗಾದರೆ ಗುರು ಸೇವಾ ಮಾಡಲವು, ಅದರಿಂದ ಮಹತ್ ಸೇವಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟರವರೆಗೂ ಹೇಳಿದ ಪ್ರಕರಣಗಳ ಸಾರವನ್ನ ಹೇಳ್ತಾರೆ. ಒಂದೊಂದು ಪ್ರಕರಣ ಹೇಳಿದವು, ಆ ಪ್ರಕರಣದ ಸಾರ ಇಳಿದಂತಹ ವ್ಯಕ್ತಿ ಹೀಗಿರಬೇಕು ಹೇಳ್ತಾರೆ. ಇವಂ ವಿರಕ್ತೇನ, ಮೊದಲು ನಮಗೆ ಚೂರು ವಿರಕ್ತಿ ಬಂದಿರಬೇಕು, ಪೂರ್ಣ ವಿರಕ್ತಿನ ಬಂದಿರಲ್ಲ, ಚೂರು ಬಂದಿರುತ್ತೆ ಸಾಕು. ದೇವರದು ಮಾಡುವ ಕಾಲಕ್ಕಾದ್ರೂ ಮಿಕ್ಕದು ದೂರ ಇಡಬೇಕೆಂಬ ವಿರಕ್ತಿ ಬಂದಿರುತ್ತೆ. ಹೌದಾ, ಮಿಕ್ಕವರಿಗೆ ಆ ಟಿವಿನೋ ಅದೇ ಮುಖ್ಯ, ಇದ್ಯಾವುದೂ ಅಲ್ಲ. ಆ ಸ್ಥಿತಿಯಿಂದ ನಾವು ಮೇಲಕ್ಕೆ ಬಂದು ವಿರಕ್ತಿ ಬಂದಿದೆ, ಪೂರ್ಣ ವಿರಕ್ತಿ ಬಂದಿಲ್ಲ, ಚೂರು ಬಂದಿದೆ. ವಿರಕ್ತೇನ ಲಬ್ಧ ಮಹತ್ ಸಮಾಗಮೇನ ಪುರುಷೇಣ, ಚೂರು ವಿರಕ್ತರಾದವರಿಗೆ ಗುರು ಭಗವಂತ ದೊಡ್ಡವರ ಅಂಟು ಕೊಡ್ತಾನಂದೆ. ಅವರ ಮನಸ್ಸಿನಲ್ಲಿ ಪ್ರಭಾವ ಬೀರುವಂತ ಆ ಒಳಗಿನ ಅನುಭವದ ಮಾತು ಯಾರಿಗಿರುತ್ತೆ ಅಂಥವರ ಅಂಟು ಕೊಡತಾನೆ ಭಗವಂತ. ಅವಾಗೇನಾಗುತ್ತೆ, ಅವರ ಹೃದಯದಲ್ಲಿ ಅವರ ಮಾತು ಕೆಲಸ ಮಾಡಿ ಭಗವಂತನ ಚಿಂತನಾದಿಗಳು ಬರಲಿಕ್ಕೆ ಶುರು ಆಗ್ತಾ ಬರುತ್ತೆ. ಇದು ಹೇಳುತ್ತಾರೆ ಗುರು ಅಂತ ಯಾರನ್ನ ತಿಳಿಯಬೇಕು ಅಂತ ಮತ್ತು ಪ್ರಶ್ನೆ. ಅನೇಕ ಜನ ಕಾಣತಾರಲ್ಲ, ಅನೇಕ ಜನರಲ್ಲಿ ನಮ್ಮ ಗುರುಗಳು ಅಂತ ನಾವು ಯಾವ ಲಕ್ಷಣದಿಂದ ಅವರ ಸೇವಾ ಮಾಡಲಿಕ್ಕೆ ಹೋಗಬೇಕು ಅಂದರೆ ಯಾರ ಮಾತನ್ನು ಕೇಳಿದಾಗ ನಮ್ಮಲ್ಲಿ ಅನುಷ್ಠಾನ ಭಗವಂತನ ಚಿಂತನೆ ತಾನಾಗಿ ಮೇಲಕ್ಕೆದ್ದು ಬರುತ್ತೋ ಅವರು ನನ್ನ ಗುರುಗಳು ಅಂತ ನಿಶ್ಚಯ ಮಾಡಿಕೋಬೇಕು. ಆವಾಗ ಮತ್ತು ಪ್ರಶ್ನೆ ಬರುತ್ತೆ, ಒಬ್ಬರಿಗೆ ಒಬ್ಬರ ಮಾತು ಕೇಳಿದಾಗ ಒಳ್ಳೆ ಅನುಷ್ಠಾನ ಆನಂದ ಆಗ್ತಾ ಇದೆ, ಮಿಕ್ಕವರಿಗೆ ಆಗ್ತಾ ಇಲ್ಲ, ಅಲ್ಲಿ ಅವರಿಗೆ ಇನ್ನೊಬ್ಬರ ಹತ್ರ ಆಗ್ತಾ ಇದೆ. ಮತ್ತೆ ದೊಡ್ಡವರು ಒಂದು ಯಾರನ್ನ ಹೇಳೋಣ ಅಂದ್ರೆ ಎಲ್ಲರೂ ದೊಡ್ಡವರೇ, ಗುರುಗಳೆಲ್ಲರೂ ದೊಡ್ಡವರೇ. ಯಾರಿಂದ ನಮಗೆ ವಿಶೇಷವಾದ ಪರಿಣಾಮ ಆಗಬೇಕೋ ದೇವ ನಿಶ್ಚಯ ಮಾಡಿರ್ತಾರೆ, ಇಂಥವರಿಂದ ಇವರಿಗೆ ಪರಿಣಾಮ ಆಗಲಿ, ಅವರನ್ನ ಸೇವಾ ಮಾಡಿದರೆ ಆಯಿತು. ಆ ತರ ಹೇಳ್ತಾ ಇದ್ದಾರೆ. ಮಹತ್ ಸೇವಾಯಾಂ ಅವಹಿತೇನ ಭಾವ್ಯಂ ಇತಿ ಪ್ರತಿಪಾದಯಿತು. ದೊಡ್ಡವರ ಸಂಪರ್ಕ ಆದ ಮೇಲೆ ದೊಡ್ಡವರ ಸೇವಾ ಮಾಡಲೇಬೇಕು ಎಂಬುದನ್ನು ಈ ಪ್ರಕರಣದಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ತತ್ರ ಆದೌ ಮಹದ್ಭಿಹಿ ಪ್ರಸಾದಪೂರ್ವಕಂ ಉಪದಿಷ್ಟಮೇವ ಮಹಾಫಲಪ್ರದಮಿತಿ ಭಾವೇನ. ಅದರಲ್ಲೂ ಕೂಡ ನಾವು ಗುರುಗಳಿಂದ ಉಪದೇಶ ತಗೊಳ್ತೇವೆ. ಯಾರಿಂದಾದರೂ ಉಪದೇಶ ತಗೊಳ್ಳದೆ ಅದು ನಮಗೆ ಕೆಲಸ ಬರಲ್ಲ. ಉಪದೇಶವೂ ಕೂಡ ಹೇಗಿರಬೇಕು ಅಂದ್ರೆ ಗುರುಗಳ ಪೂರ್ಣಾನುಗ್ರಹದಿಂದ, ಗುರುಗಳು ನಮ್ಮ ಮೇಲೆ ಪೂರ್ಣಾನುಗ್ರಹದಿಂದ ಉಪದೇಶ ಕೊಟ್ಟರೆ ಮಹಾಫಲಪ್ರದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ವಿಶೇಷವಾಗಿರತಕ್ಕಂಥ ಗುರುಗಳ ಸೇವಾ ಮಾಡಬೇಕು. ಎನ್ಮಾಯಯ ಉರು ಗುಣ ಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪತಿ ಚರಣ ತದತಿಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವಣೀತ ಲೋಕ ಯುಕ್ತಾಕಯ ಮಹದನುಗ್ರಹ ಮಂತರೇಣ. ಭಗವಂತ ಎನ್ ಮಾಯಯ, ಭಗವಂತನ ಮಾಯಾ ಅಂದ್ರೆ ಇಚ್ಛಾ, ಆ ಇಚ್ಛಾದಿಂದ ಏನಾಗ್ತಾ ಇದೆ, ಬಂಧಕ ಶಕ್ತಿ. ಅದರಿಂದ ನಾನಾ ರೀತಿಯಾಗಿ ಈ ಕರ್ಮ ಉರು ಗುಣ ಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪಥಿ. ಈ ಸಂಸಾರವೆಂಬ ದೊಡ್ಡ ಹಾದಿ. ಈ ಹಾದಿ ಎಂತಹದ್ದು ಅಂದ್ರೆ ನಾನಾ ಗುಣ ಅಂದ್ರೆ ಹಾದಿಯಲ್ಲಿ ಹೋಗ್ತಾ ಇದ್ರೆ ನಾನಾ ಕಲ್ಲು ಮುಳ್ಳು ತೊಂದರೆಗಳಿದ್ರೆ ನಡೀಲಾರದೆ ಚುಚ್ಚಿಕೊಳ್ತಾರೆ, ಹೋಗ್ತಾ ಇರ್ತಾರಲ್ಲ ಅಂಥವರನ್ನು ನೋಡಿ ಹೇಳ್ತಾ ಇದ್ದಾರೆ. ಹಾಗೆ ಈ ನಮ್ಮ ಸಂಸಾರದಲ್ಲಿ ಮೂರು ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ, ಮೂರು ನಮ್ಮನ್ನು ಕಟ್ಟಿ ಹಾಕುವುದೇ. ಸತ್ವಗುಣವು ಕೂಡ ಲೌಕಿಕ ಪದಾರ್ಥಗಳ ಸತ್ವಗುಣದಲ್ಲಿ ಮೂರು ಗುಣದಲ್ಲೂ ಕೂಡ ಎರಡು ಭಾಗಗಳಿವೆ. ಯಾವುದು ಯಾವುದು? ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ, ಸೂಕ್ಷ್ಮ ರಜಸ್ಸು, ಸ್ಥೂಲ ರಜಸ್ಸು, ಸೂಕ್ಷ್ಮ ತಮಸ್ಸು, ಸ್ಥೂಲ ತಮಸ್ಸು ಅಂತ ಗುಣಗಳಲ್ಲಿ ಭಾಗ. ಸೂಕ್ಷ್ಮ ಸತ್ವಗುಣದಿಂದ ಭಗವಂತನ ತತ್ವಜ್ಞಾನ ಚೆನ್ನಾಗಿ ಬರುತ್ತೆ, ಅದು ಒಳ್ಳೆಯದು. ಸ್ಥೂಲ ಸತ್ವಗುಣದಿಂದ ಏನಾಗುತ್ತೆ, ಲೌಕಿಕವಾದ ಜ್ಞಾನ ಪದಾರ್ಥಗಳದ್ದು ಎಲ್ಲದರದ್ದು ಜ್ಞಾನ ಬಂದು ಅದರಿಂದ ಆ ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ಆಸೆ ಬೆಳೆದು ಅದರಿಂದ ನಮ್ಮನ್ನು ಬಂಧನ ಮಾಡಿಬಿಡುತ್ತೆ, ಇದು ಬೇಕು ಬೇಕು ಅಂತ ಸ್ಥೂಲ ಸತ್ವಗುಣ. ಸೂಕ್ಷ್ಮ ರಜೋಗುಣ ಭಗವಂತನ ಕಾರ್ಯಗಳನ್ನು ಮಾಡಿಸುತ್ತೆ, ವ್ರತಾನುಷ್ಠಾನ ನಾನಾ ಕರ್ಮ ಪೂಜಾ ಎಲ್ಲ ಸೂಕ್ಷ್ಮ ರಜೋಗುಣದಿಂದ. ಸ್ಥೂಲ ರಜೋಗುಣದಿಂದ ಏನಾಗುತ್ತೆ ಅಂದರೆ ಹೊರಗಿನ ಕಾರ್ಯಗಳು, ಲೌಕಿಕದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸುತ್ತದೆ. ಇನ್ನು ಸೂಕ್ಷ್ಮ ತಮೋಗುಣ ದೇವರಿಗೆ ವಿರುದ್ಧವಾದ ವಿಪರೀತ ಜ್ಞಾನ, ಸಂಶಯ ಜ್ಞಾನವನ್ನು ಹುಟ್ಟಿಸುತ್ತೆ. ಇನ್ನು ಸ್ಥೂಲ ತಮೋಗುಣ ಏನು ಮಾಡುತ್ತೆ ಅಂದರೆ ಈ ಜಗತ್ತಿನ ಕುರಿತೇ ತಪ್ಪಾದ ತಿಳುವಳಿಕೆ ಕೊಡ್ತಾ ಬರುತ್ತೆ. ಇಷ್ಟು ಮೂರು ಗುಣಗಳು ಏನು ಮಾಡ್ತಾ ಇವೆ ಅಂದರೆ ಉರು ಅಂತ ಹೇಳ್ತಾರೆ. ಈ ಗುಣಗಳಿಂದ ವಿಶೇಷವಾಗಿ ನಾವು ಸಿಕ್ಕಾಕೊಂಡು ಈ ಗುಣಗಳ ಕಾರ್ಯ ಏನು ಅಂದರೆ ಜೀವನಿಗೆ ಯಥಾಸ್ಥಿತವಾಗಿ, ಅಂದರೆ ಇದ್ದದ್ದಿದ್ದ ಹಾಗೆ ಹೇಳಬೇಕಾದರೆ ಜೀವನ ಸುತ್ತೂ ಲಿಂಗದೇಹ ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿರುವ ಯಾವ ವಸ್ತುವಿನ ಮೇಲೆ ಜೀವನಿಗೆ ಆಸೆ ಬರಲ್ಲ. ಸಹಜವಾಗಿಯೇ ನೀವು ಕಾರ್ ನೋಡಿಸಲಿ, ಬಂಗ್ಲಾ ನೋಡಿಸಲಿ, ಏನು ನೋಡಿಸಲಿ, ನಂಗೆ ಬೇಡ ಅಂತ ಹೋಗ್ತಾನೆ ಜೀವ. ಆದರೆ ಅವನ ಸುತ್ತು ಮೂರು ಗುಣದಿಂದ ಕೂಡಿದ ಲಿಂಗದೇಹದ ಅಂಟು ಬಂದದ್ದಕ್ಕೆ ಆ ಲಿಂಗದೇಹದ ಅಂಟು ಎಲ್ಲಿ ಬರ್ತಾ ಇದೆ, ಜೀವನ ಜ್ಞಾನಕ್ಕೆ ಬರ್ತಾ ಇದೆ. ಅದನ್ನೇ ಷೋಡಶಿಕಾರ ಹೇಳ್ತಾರೆ, ಲಿಂಗ ಶರೀರಂ ಜೀವ ಚಿತಾ ಸಂವಲಿತಂ. ಜೀವನ ಜ್ಞಾನಕ್ಕೆ ಬರುತ್ತಿದೆ. ಜ್ಞಾನ ಏನಾಗ್ತಾ ಇದೆ, ಲಿಂಗ ದೇಹದ ಅಂಟು ಜ್ಞಾನಕ್ಕೆ ಬಂದ ಕೂಡಲೇ ಆ ಜ್ಞಾನ ಲಿಂಗದೇಹದ ಮೂಲಕ ಹೊರಗೆ ಬರ್ತಾ ಏನು ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಯಾವುದು ಬೇಡವೋ ಎಲ್ಲ ಬೇಕು 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 ಅಂತ ಅನರ್ಥವನ್ನೇ ಆಸೆಯಿಂದ ಸಂಪಾದನೆ ಮಾಡುವ ಬುದ್ಧಿ ಬರ್ತಾ ಇದೆ. ಇದು ಯಾವುದರಿಂದ ಬರುತ್ತೆ ಅಂತ ಹೇಳಿದರೆ ಲಿಂಗ ದೇಹದಲ್ಲಿ ಮೂರು ಗುಣಗಳ ಅಂತು. ಅದು ಎಂತಹದ್ದು ಅಂದ್ರೆ ಉರು ನಿಬಂಧನೆಸ್ಮಿನ್, ವಿಶೇಷವಾದ ಬಂಧನ. ಎಷ್ಟು ಅಂದರೆ ಎಷ್ಟು ಪ್ರವಚನಗಳು ಕೇಳಿದ್ರು, ಎಷ್ಟು ಉಪದೇಶಗಳು ಕೇಳಿದ್ರೂ ಕೂಡ ಕೇಳಿದಷ್ಟು ಕಾಲ ವೈರಾಗ್ಯ ಬಂದಂತಿರುತ್ತೆ, ಮನೆ ಮುಖ ಮಾಡಿದವ ಎಲ್ಲ ಹೋಗ್ಬಿಡ್ತಾ ಇರುತ್ತೆ. ಸತ್ಯವಾದ ವಿಚಾರ ಹೌದಾ, ಮನ ಮುಟ್ಟದೆ ಗೊತ್ತಾಗುತ್ತೆ. ಇಲ್ಲೇನು ಚೆನ್ನಾಗಿರುತ್ತೆ, ಬಹಳ ಏನು ಅವೃಕ್ಷಕ್ಕಷ್ಟು ಆನಂದ ಆಗ್ತಾ ಇರುತ್ತೆ. ಮನೆಗೆ ಹೋದ ಕೂಡಲೇ ಮತ್ತು ನಾವೇ ಪುರಾಣವೇ ಆಗ್ತಾ ಇರುತ್ತೆ. ಯಾಕದು ಅಂದ್ರೆ ಅದು ಇದರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಾಂಸಾರಿಕೆ ಪಥಿ ಅತಿಶ್ರಮೇಣ ಚರಣ್, ಈ ಒಂದು ಸಂಸಾರದಲ್ಲಿ ದುಃಖದಿಂದ ಓಡಾಡ್ತಾ ಇರ್ತೀವಿ. ಅದೊಂದು ವಿಶೇಷ ನೋಡಿ, ಇನ್ನೊಬ್ಬರ ಜೀವನ ಪ್ರತಿಯೊಬ್ಬರಿಗೂ ಸುಖವಾಗಿ ಕಾಣ್ತಾ ಇರುತ್ತೆ. ಬಹಳ ಜನ ಎಲ್ಲರೂ ಚೆನ್ನಾಗಿದ್ದಾರೆ, ನಾವೊಂದೇ ಚೆನ್ನಾಗಿಲ್ಲ ಅಂತ ಇದು ಎಲ್ಲರ ಬಾಯಿನ ಬರ್ತಾ ಇರುತ್ತೆ. ಯಾರೋ ಹೇಳಿದ್ ನನಗೆ, ಸ್ನೇಹಿತರಿದ್ರು, ಸ್ನೇಹಿತರಲ್ಲ, ಕರ್ನೂಲಲ್ಲಿ ಗುರುಕುಲ ನಡೆಸ್ತಾ ಇದ್ರು. ಎದುರಿಗೆ ಒಂದು ಮನೆ, ದಂಪತಿಗಳು ಎಷ್ಟು ನಗನಗ್ತಾ ಬರ್ತಾ ಹೋಗ್ತಾ ಇದ್ರು ಅಂದ್ರೆ, ನನ್ನ ಶಿಷ್ಯವರ್ಗ ಇದ್ದಾರಲ್ಲ ಅವರು ಪಾಠ ಕೇಳೋರು, ಅವ್ರು ನೋಡತಾ ನನ್ ಸರಿ ಅಂದ್ಬಿಟ್ಟು ಅವರು, ಅವ್ರ ಹುಡುಗರು ತಲೆಯಲ್ಲಿ ಬಂದ್ಬಿಡ್ತು, ಆಚಾರ್ಯ ಇದ್ರೆ ಹೀಗಿರ್ಬೇಕಲ್ಲ, ನಮ್ಗೆಲ್ಲ ಮನಸ್ಸಿಗೆ ಬರ್ತಾ ಇದೆ, ಇವರಷ್ಟು ಸುಖವಾಗಿ ಪ್ರಪಂಚದಲ್ಲಿ ಯಾರು ಇಲ್ಲ. ನಾನಂದೆ ಹಾಗೆ ತಿಳ್ಕೊಬೇಡ್ರಪ್ಪ, ಮೇಲ್ನೋಟಕ್ಕಿರುತ್ತೆ, ಒಳಗೊಳಗೆ ಎಲ್ಲರ ಮನೆ ದೋಸೆ ತೂತೆ ಎಲ್ಲ ಸ್ವಾಮಿ ಕೊಟ್ಟಿರ್ತಾನದು. ಇಲ್ಲ ಆಚಾರ್ಯ, ಅವ್ರು ಬಹಳ ಚೆನ್ನಾಗಿದ್ದಾರೆ, ಅವ್ರ ಥರನೇ ಇರ್ಬೇಕು. ನಾನು ದೇವ್ರ ಪ್ರಾರ್ಥನೆ ಮಾಡಿ, ಸ್ವಾಮಿ ಇವು ತಲೆಗೆ ಬಂದಿದೆ, ಈಗ ಹೇಗೆ ಪರಿಹಾರ ಮಾಡಲಿ, ಅವ್ರ ದುಃಖದಿಂದ ನಾನು ಹೇಗೆ ತೋರಿಕೊಳ್ಳಿ ಅಂದೆ. ಸರಿಯಾಗಿ ಅವತ್ತು ಸಂಜೆಗೆ ಅವರಿಬ್ಬರು ದಂಪತಿಗಳು ನಮ್ಮ ಮನೆಗೆ ಬಂದರು, ಜ್ಯೋತಿಷ್ಯ ಹೇಳ್ತಾ ಇದ್ದೆ, ಜ್ಯೋತಿಷ್ಯ ಹೇಳಿಸ್ಕೋಬೇಕು ಅಂತ ಬಂದರು. ಬಂದ ಕೂಡಲೇ ಗಂಡ ಹೇಳ್ತಾನೆ ಹೆಂಡತಿಗೆ, ನೀ ಚೂರು ಹೊತ್ತು ಬಿಟ್ಟು ಬಾ, ನಾನು ಪರ್ಸನಲ್ ಮಾತಾಡಬೇಕು. ಆತಂದಾತ ಮೇಲೆ ಹೆಂಡತಿ ಆಕಿ ಪರ್ಸನಲ್ ಅಲ್ಲಿ ಹೇಳ್ತಾರೆ. ನಮಗಿರೋದೇ ಚಿಕ್ಕ ಮನೆ, ಶಿಷ್ಯರೆಲ್ಲ ಅಲ್ಲಿ ಕೂಡ್ತಾ ಇದ್ರು, ಇವರೆಲ್ಲ ಹೇಳ್ಕೊಳ್ತಾ ಇದ್ರು, ಯಾರ್ದು ಹಿಡಿಸ್ಕೊಳ್ಳಲ್ಲ ಯಾರು ಕೂಡ. ಆದರೆ ಇವ್ರು ಏನ್ ಹೇಳ್ತಾರಾ ಅಂತ ಇವರೆಲ್ಲರಿಗೆ ಆಸೆ ನೋಡ್ತಾ ಇದ್ರು. ಅವತ್ತು ಅವರಿಬ್ಬರು ವೈಯಕ್ತಿಕವಾಗಿ ಹೇಳಿಕೊಂಡ ದುಃಖಗಳು ನೋಡಿದ ಮೇಲೆ ನಾನು ಬಂದು ನಮಸ್ಕಾರ ಮಾಡಿ ಹೇಳಿದ್ರು, ಆಚಾರ್ಯ ನಾವು ಬಹಳ ಚೆನ್ನಾಗಿದ್ದೀವಿ, ನಾವು ಬಹಳ ಚೆನ್ನಾಗಿದ್ದೀವಿ, ನಾವು ಇಷ್ಟು ದಿವಸ ಅವರೇ ಬಹಳ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು, ಇಲ್ಲ ಇಲ್ಲ ನಮಗೂ ದುಃಖ ಇದೆ, ಇಷ್ಟು ದುಃಖ ನಮಗಿಲ್ಲ ನೋಡಿದಿರ, ಇನ್ನೊಬ್ಬರು ನೋಡಿದ ಕೂಡ ಬಹಳ ಚೆನ್ನಾಗಿದ್ದಾರೆ ಅಂತ ಕಾಣುತ್ತೆ. ಯಾರ್ಯಾರ ಮುಟ್ಟಿ ನೋಡಿದ್ರೆ ಅವರು ದುಃಖಗಳಿರುತ್ತೆ. ಇಲ್ಲಿ ದುಃಖಗಳು ಇರೋದು ದೊಡ್ಡಸ್ತಿಗೆ ಅಲ್ಲ, ನಮಗೇನೆ ದುಃಖ ಇದೆ ಎಂಬ ದುಃಖ ಅದಲ್ಲ, ಅದು ಬಹಳ ದುಃಖಕರ, ಅದನ್ನು ಹೇಳುತ್ತಾ ಇದ್ದಾರೆ. ಇಲ್ಲಿ ಅತಿಶ್ರಮೇಣ ತುಂಬಾ ಶಾಂತರಾಗ್ತಾ ಇರ್ತೀವಿ, ದಿನಾಗ್ಲೂ ಯಾವುದೋ ಒಂದು ತೊಂದರೆ ಬರ್ತಾನೇ ಇರುತ್ತೆ, ಇವತ್ತೊಂದು ಹೋದ್ರೆ ನಾಳೆ ಬೆಳಿಗ್ಗೆ ಒಂದು ಬಂದಿರಬೇಕು, ಹೌದಾ? ಎಲ್ಲರ ಅನುಭವ ಇವತ್ತು ಹೋಯಿತು ಅಂದ್ರೆ ಯಾರು ಹೇಳ್ಕೊಳ್ಳಲ್ಲ, ಹೋಗ್ತಾ ಇರ್ತೀವಿ, ಆದ್ರೆ ಶ್ರಮದಿಂದ ಇರ್ತಾರೆ. ಅದರಿಂದ ಏನಾಗುತ್ತೆ, ನಷ್ಟ ಸ್ಮೃತಿ, ದೇವರ ಎಚ್ಚರವೇ ಕಳೆದು ಹೋಗಿರುತ್ತೆ. ಈ ಸಂಸಾರದಲ್ಲಿ ಬಿದ್ದು ಎಷ್ಟು ಅಂದ್ರೆ ಬೆಳಿಗ್ಗೆದ್ದು ಆ ಸಂಸಾರದ ಒತ್ತಡ ಎಷ್ಟಿರುತ್ತೆ ಅಂದರೆ, ದೇವರನ್ನ ನೆನೆಯಬೇಕೆಂಬುದು ನೆನಪು ಬಂದರೂ ಕೂಡ ನೆನೆಯಬೇಕೆಂಬುದು ದೂರ ಸರಿಸಿ ಓಡುವಂತೆ ಆಗ್ತಾ ಇರುತ್ತೆ. ದೇವರಲ್ಲಿ ಮನಸ್ಸೇ ಬರಲ್ಲ, ಸಾಕು ಬಿಟ್ರೆ ಸಾಕು ಹೋಗೋಣ ಅಂತ ಹೋಗ್ತಾ ಇರುತ್ತೆ. ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ, ಇಲ್ಲಿ ಹೇಳ್ತಾ ಇದ್ದಾರೆ. ಆ ದೊಡ್ಡವರ ಅನುಗ್ರಹ ಇಲ್ಲದಿದ್ದರೆ ಪುನರಯಂ ಪ್ರವೃಣೀತ ಲೋಕಃ ಅಂದರೆ, ಆ ದೇವರ ನೆನಪು ಈ ಜೀವರಿಗೆ ಎಲ್ಲ ಕಳ್ಕೊಂಡಿದ್ದಾರಲ್ಲ, ಅಂಥವರಿಗೆ ಪುನಃ ತಿರುಗಿ ಬರಬೇಕಾದರೆ ಯಾವುದರಿಂದ ಆಗುತ್ತೆ, ಯಾವ ಉಪಾಯದಿಂದ ಅಂದ್ರೆ ಹೇಳ್ತಾರೆ, ಮಹದ ಅನುಗ್ರಹ ಮಂತರೇಣ, ದೊಡ್ಡವರ ಅನುಗ್ರಹ ನಮ್ಮ ಮೇಲೆ ಆದರೇನೆ ದೇವರ ನೆನಪು ನಮಗೆ ಬರುತ್ತೆ ಈ ಸಂಸಾರದಲ್ಲಿ. ಅಂದರೆ ನಾನಾ ಕಷ್ಟಗಳು ಬರ್ತಾ ಇದ್ರು, ನಾನಾ ಏನೇ ತೊಂದರೆಗಳು ಬರ್ತಾ ಇದ್ರು, ಭಯ ಬರ್ತಾ ಇದ್ರು, ಏನೇ ಬರ್ತಾ ಇದ್ರು, ನಮಗೆ ನಮ್ಮ ಪ್ರಯತ್ನವೇ ಇಲ್ಲದೆ ಭಗವಂತನ ವಿಶೇಷ ಸ್ಮರಣೆ ಸದಾ ಬರ್ತಾ ಇರಬೇಕಾ, ದೊಡ್ಡವರು ಗುರುಗಳು ನಮ್ಮ ಮೇಲೆ ಕರುಣಾದೃಷ್ಟಿಯಿಂದ ನೋಡಿದರೆ ಆಗುತ್ತೆ, ಅದು ಬಿಟ್ಟರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಾಧನೆಗಳು ಅಂತ ಮಾಡುವುದು ಒಂದು ಹಂತ, ಅದರಿಂದ ವಿಶೇಷ ಜ್ಞಾನ ಸಂಪಾದನೆ ಮಾಡುವುದು ಒಂದು ಹಂತ, ಆ ಸಾಧನೆಗಳು ಬಂದ ಜ್ಞಾನ ಅನುಭವಕ್ಕೆ ಎಟಕಬೇಕಾದ್ರೆ ಗುರು ಕಾರುಣ್ಯ ಬೇಕು ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮಹತ್ ಸೇವಾಂ ದ್ವಾರ ಮಾಹು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಮಹಾಂತಸ್ಥೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದಃ ಸಾಧವೋಯ. ಮೋಕ್ಷಕ್ಕೆ ದ್ವಾರ ಯಾವುದು ಅಂದ್ರೆ ಮಹತ್ ಸೇವಾಂ ದ್ವಾರ ಮಾಹು, ದೊಡ್ಡವರ ಸೇವಾ ಮಾಡುವುದೇ ಮೋಕ್ಷಕ್ಕೆ ದ್ವಾರ, ಅದು ಬಿಟ್ಟರೆ ಬೇರೊಂದು ಗತಿ ಇಲ್ಲ. ಒಬ್ಬರ ಹತ್ರ ಹುಡುಗ ಬಂದು ನನಗೆ ಬಹಳ ತೊಂದರೆಗಳಿವೆ, ಎಲ್ಲ ಇವೆ, ಮನೆಯಲ್ಲಿ ತುಂಬಾ ಇದೆ, ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಸಾಧನೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಹಾಳಾಗ್ತಾ ಇದೆ, ನಮ್ಮ ಉದ್ಯೋಗನು ಸ್ಥಿರ ಆಗ್ತಾ ಇಲ್ಲ, ಎಲ್ಲಾ ತೊಂದರೆಗಳಿವೆ ಅಂತ ಹೇಳಿದ್ರೆ ಅವರು ತುಂಬಾ ಆಲೋಚನೆ ಮಾಡಿ, ಅಪ್ಪ ನಿನ್ನ ಪರಿಸ್ಥಿತಿ ನೋಡಿದ ಮೇಲೆ ಒಂದೇ ಒಂದು ನಿಮ್ಗೆ ಸಾಧ್ಯ ಆಗುತ್ತೆ, ಇಷ್ಟು ಮಾಡು, ಎಲ್ಲೆಲ್ಲಿ ಬ್ರಾಹ್ಮಣ ಬೋಧನ ಆಗ್ತಾ ಇರುತ್ತೆ, ವಿಶೇಷವಾಗಿ ಕಾರ್ಯಕ್ರಮಗಳು ಆಗ್ತಾ ಇರುತ್ತಲ್ಲ, ಅಲ್ಲಿ ಹೋಗಿ ನೀನಾಗಿ ಹೋಗಿ ಎಲ್ಲರಿಗೆ ಬಡಿಸ್ತಾ ಹೋಗು, ಎಲ್ಲೆಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಬಡಿಸೋ ಸೇವಾ ಮಾಡು, ಒಂದು ಚೂರು ತಗೋಬೇಡ, ಏನು ಬೇಡ, ಅವರಾಗಿ ಅವರು ಕರೆದು ಊಟಕ್ಕೆ ಹಾಕಿದ್ರೆ ಮಾಡು, ಬಡಿಸಿ ಬಂದ್ಬಿಡ್ಬೇಕಾದ್ರೆ ದೊಡ್ಡವರಿಗೆ ಬಡಿಸು, ಅಲ್ಲ ಅದರಿಂದ ಆಗುತ್ತಾ ನೋಡಪ್ಪ, ಸ್ವಲ್ಪ ಕಾಲ ಆದ್ಮೇಲೆ ನಿಮಗೆ ಎಲ್ಲ ಸರಿ ಹೋಗುತ್ತೆ. ಆ ಕೆಲಸ ಮಾಡಿದ ಕೂಡಲೇ ಒಂದು 5 ವರ್ಷ ಆದ ಮೇಲೆ ಆ ಹುಡುಗ ಹೋಗ್ಬಿಟ್ಟೆ, ಅಲ್ಲಿಂದ ಹೊರಟು ಹೋಗಿದ್ದ. ನಂತರ ಒಂದು ಕಾರ್ ಹಿಡಿದು ನಮಸ್ಕಾರ ಮಾಡ್ತಾನೆ, ಒಳ್ಳೆ ಸ್ಥಿತಿಯಲ್ಲಿ ಇದ್ದಾನೆ, ನಿಮ್ಮ ಅನುಗ್ರಹದಿಂದ ಅದೇ ಮಾಡ್ತಾ ಇದ್ದೇನೆ, ಈಗ ನನ್ನ ಜೀವನೆಲ್ಲ ಸ್ಥಿರ ಆಗಿದೆ, ಒಳ್ಳೆ ಸಾಧನೆ ನಡೀತಾ ಇದೆ, ನಿಮ್ಮ ಅನುಗ್ರಹ ಅಂತ ನಮಸ್ಕಾರ ಮಾಡಿ. ಜಮಖಂಡಿ ವಾಜರಾಜಾಚಾರ್ಯ ಅಂತ ಮಹಾನುಭಾವರು ಚಿಪ್ಪುಗಿರಿಗೆ ಹೋದ್ರೆ, ವಿಜಯದಾಸರ ಆರಾಧನೆಗೆ ಹೋದ್ರೆ ಅವ್ರು ಮಾಡೋದೇನಯ್ಯ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಬೆಳಿಗ್ಗೆದ್ದು ಇಡೀ ಪ್ರಾಂಗಣ ಕಸ ಬಳಿತಾ ಇದ್ರಂತೆ. ಎರಡನೆಯದು, ಎಲ್ಲರ ಎಂಜಲ ಎಲೆ ಬಳಿತಾ ಇದ್ರಂತೆ. ಅಲ್ಲಿ ಊಟ ಮಾಡಿದವರೆಲ್ಲ ಬರೇ ಪಂಡಿತರು, ಅಲಂಕಾರ ಪಂಕ್ತಿ ಮಾತ್ರ ನಾವು ನೋಡಿ ನಮ್ಮಲ್ಲಿರುತ್ತೆ. ಆ ಅಲಂಕಾರ ಪಂಕ್ತಿ ಬ್ರಾಹ್ಮಣ ಎಲೆ ತೆಗಿಲಿಕ್ಕೆ ಫುಲ್ ಕಾಂಪಿಟೇಷನ್ ಇರುತ್ತೆ, ಮಿಕ್ಕ ಎಲೆ ತೆಗಿಲಿಕ್ಕೆ ಯಾರು ಬರಲ್ಲ, ಯಾರ ಪಾಡುಗಳು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಹೌದಾ? ಅದು ಹೇಳುತ್ತಾರೆ, ಅದು ಎಷ್ಟೋ ಇಲ್ಲೂ ಅದೇ ವಿರಾಟ್ ರೂಪ ಇಲ್ಲಿ ಸ್ವೀಕಾರ ಮಾಡಿರ್ತಾನಲ್ಲ, ಅದರಿಂದ ಆ ಎಲೆಗಳನ್ನು ಎಲ್ಲರೂ ಊಟ ಮಾಡಿದ ಎಲೆ ತೆಗಿತಾ ಇದ್ರಂತೆ, ಬಡಿಸ್ತಾ ಇದ್ರಂತೆ. ಬಡಿಸೋದು, ಎಲೆ ತೆಗೆಯೋದು, ಕಸ ಬಡಿಯೋದು, ಮೂರು. ಅಲ್ಲಿದ್ದವರು, ನೀವು ದೊಡ್ಡವರು, ಪಂಡಿತರು, ಎಲ್ಲ ತಿಳ್ಕೊಂಡವರು, ನೀವು ಈ ಕೆಲಸಗಳು ಯಾಕೆ, ನೀವು ಪಾರಾಯಣ ಪುರಶ್ಚರಣ ಇವು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ, ಅಲ್ಲಯ್ಯ ನನ್ನೊಳಗೆ ಕಸ ತುಂಬಿದೆ, ಆ ಕಸ ಹೋಗೋ ಮಾರ್ಗ ನಂಗೆ ಗೊತ್ತಿಲ್ಲ, ಅದು ಬಳಕೊಳ್ಳಿಕ್ಕೆ ನಂಗೆ ಆಗಲ್ಲ, ಒಳಗಿದ್ದವರು ನನ್ನ ಕಸ ಬಳಿತಾರೆ, ಅದಕ್ಕೆ ಅವರ ಪ್ರಾಂಗಣದ ಕಸ ತೆಗೆದರೆ ನನ್ನ ಕಸ ಅವರು ತೆಗೀತಾರೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಬೆಲೆ ಗೊತ್ತಿರಬೇಕಲ್ಲ ಯಾವ್ದಾದ್ರೂ ಕಾರ್ಯ ಮಾಡಲಿಕ್ಕೆ. ಅಂಥವರನ್ನ ದೊಡ್ಡವರು ಅಂತ ಕರೀತಾರೆ. ಅಂಥವರ ಸೇವಾ ಮಾಡಿದರೆ ಅದು ಮೋಕ್ಷಕ್ಕೆ ದ್ವಾರ. ಇನ್ನ ತಮಸ್ಸೆಗೆ ಹೋಗಲಿಕ್ಕ ಯಾವ ದ್ವಾರ ಅಂದ್ರೆ, ಯೋಷಿತಾಂ ಸಂಗಿ ಸಂಗಂ. ಈ ಭಗವಂತನಿಗೆ ವಿರುದ್ಧವಾದಂತಹ ಆಲೋಚನೆಗಳ ಗುಂಪು, ಆ ಗುಂಪಿರುವಂತಹ ವ್ಯಕ್ತಿಗಳು, ಆ ವ್ಯಕ್ತಿಗಳ ಅಂಟಿರುವ ವ್ಯಕ್ತಿಗಳು, ಅವರ ಅಂಟು ನಮಗಿರಬಾರದು. ಏನದು ಅಂದ್ರೆ ಹೇಳ್ತಾರೆ, ಇದು ಯೋಷಿತ್ ಶಬ್ದ. ಸ್ತ್ರೀಯರು, ಸ್ತ್ರೀಯರ ಅಂಟಿರುವಂಥವರ ಸಂಘವೂ ಬರಬಾರದು ಅಂದ್ರು. ಯಾಕೆ ಈ ಸ್ತ್ರೀ ಶಬ್ದ ಹೇಳಿದ್ರು ಅಂದ್ರೆ, ಸ್ತ್ರೀ ಶಬ್ದದಿಂದ ಏನ್ ಹೇಳ್ತಾ ಇದ್ದಾರೆ, ದೇವರನ್ನ ಮರೆತಿರುವ ವ್ಯಕ್ತಿ ಸ್ತ್ರೀ. ಹೆಣ್ಣಾದರೂ ದೇವರ ನೆನಪಿದ್ರೆ ಗಂಡು ಅಂತ ಶಾಸ್ತ್ರ ಕರೆಯುತ್ತೆ, ಗಂಡಾದರೂ ದೇವರನ್ನ ಮರೆತಿದ್ರೆ ಹೆಣ್ಣೆ ಅಂತಲೇ ಕರೆಯುತ್ತೆ. ಹಾಗಾದ್ರೆ ಹೆಣ್ಣು ಅಂದ್ರೆ ಯಾರು? ದೇವರ ಎಚ್ಚರವಿಲ್ಲದೆ ಬದುಕುವ ವ್ಯಕ್ತಿ ಹೆಣ್ಣು. ಅಂದರೆ ಪದಾರ್ಥಗಳಿಂದಲೂ ದೇವರೇ ಸುಖ ಕೊಡೋದು, ಪದಾರ್ಥ ನೆಪ ಮಾಡಿ ಅಲ್ಲಿದ್ದು ದೇವರೇ ಸುಖ ಕೊಡ್ತಾನೆ, ವ್ಯಕ್ತಿಗಳಲ್ಲೂ ದೇವರೇ ಇದ್ದು ಅವರನ್ನ ನೆಪ ಮಾಡಿ ಸುಖ ಕೊಡ್ತಾನೆ. ದೇವರೇ ಸುಖ ಕೊಡತಾ ಇರುವಾಗ ದೇವರನ್ನ ಬಿಟ್ಟು ಪದಾರ್ಥಗಳೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡ್ತಾರೆ ಅಂತ ತಿಳಿದು ಅದರ ಹಿಂದೆ ಯಾರು ಬೀಳತಾ ಇರ್ತಾರೋ, ದೇವರ ಮರವು ಸದಾ ಇರುತ್ತೋ, ದೇವರ ಮರವು ಇರುತ್ತೆ, ಸುಖ ಕೊಡದ ಪದಾರ್ಥಗಳು, ಸುಖ ಕೊಡದ ವ್ಯಕ್ತಿಗಳ ಮೇಲೆ ಪ್ರಬಲವಾದ ವ್ಯಾಮೋಹ ಯಾರಿಗಿರುತ್ತೋ ಅವರನ್ನ ಸ್ತ್ರೀ ಅಂತ ಕರೀತಾರೆ. ದೇವರನ್ನ ಮರೆತು ಸಂಸಾರದಲ್ಲೇ ಬಿದ್ದಿರುವ ವ್ಯಕ್ತಿ ಅವನು ಮಹಾಪ್ರಮಾದಕಾರಿ. ನಮಗೆ ಅವನಂಟು ಬಂದ್ರೆ ಸಾಕು, ಬಿದ್ದು ಬಿಡ್ತೀವಿ. ತಾನು ಬಿದ್ದಿರೋದೇ ಅಲ್ಲ, ನಮ್ಮನ್ನೂ ಕೆಡಿಸಿಬಿಡ್ತಾರೆ. ಯಾರೋ ಬರೋರು ಕಡೆ ಪ್ರವಚನಕ್ಕೆ ಬರೋರು ಹೇಳಿದ್ರು, ಆಚಾರ್ಯ ನಾ ಪ್ರವಚನಕ್ಕೆ ಬರ್ತಾ ಇರ್ತೇನೆ, ನಿಮ್ ಸ್ನೇಹಿತರೆಲ್ಲ ಸೇರ್ಕೊಂಡು ಹೇಳ್ತಾರೆ, ಏನು ಉಪಯೋಗ ಪ್ರವಚನ ಕೇಳಿ, ಏನು ಬೇಡ, ನಮ್ ತರ ಬಂದ್ಬಿಡು, ಹಾಯ್ ವಾಕಿಂಗ್ ಬಂದ್ಬಿಡು, ಸುಮ್ಮನೆ 1 ಅವರ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳ್ತಾರೆ. ಏನ್ ಮಾಡೋದು, ಅಂಥವ್ರ ಅಂಟಿಗೆ ಹೋದರೆ ನಮ್ಮನ್ನ ಸೆಳೀತಾರೆ. ಅದಕ್ಕೆ ಅಂಥವರು, ಅಂಥವರ ಅಂಟಿರುವವರು, ಆ ಇಬ್ಬರನ್ನು ದೂರ ಮಾಡಬೇಕು. ಹೌದಾ? ಮಹತ್ ಸೇವಾ ಮಾಡಬೇಕು ಅಂತ ಹೇಳ್ತೀರಲ್ಲ, ಮಹಾಂತರು ಅಂದ್ರೆ ಯಾರು, ಜ್ಞಾನಿಗಳು ಅಂದ್ರೆ ಯಾರು ಅಂದ್ರೆ, ಸಮಚಿತ್ತಾಹ, ಸಮಾನವಾದ ಬುದ್ಧಿ ಇರುತ್ತಂತವರಿಗೆ, ಅಂದ್ರೆ ನನ್ನವರು ಬೇರೆಯವರು ಅಂತವರಿಗಿರಲ್ಲ, ಸಜ್ಜನರೆಲ್ಲರನ್ನ ನನ್ನವರು ಅಂತಲೇ ನೋಡುತ್ತಾರೆ, ಸಮಚಿತ್ತಾಹ. ಇನ್ನೊಂದು ಸಮಚಿತ್ತಾಹ ಅಂದ್ರೆ, ಹೇಳ್ತಾರಲ್ಲ, ಮಣ್ಣಿನ ಹೆಂಟೆ, ಬಂಗಾರ ವಜ್ರ ಎಲ್ಲ ಒಂದೇ ತರ ನೋಡುತ್ತಾರೆ. ನನಗೆ ದೇವರ ಸಂಘ ಬೇಕು, ದೇವರು ಬೇಕು ನನಗೆ. ದೇವರು ಬೇಕಾದ್ರೆ ಯಾವುದು ಉಪಯೋಗ ಆಗುತ್ತೆ ಅಂದ್ರೆ, ಮಣ್ಣಿನ ಹೆಂಟೆ ಹೇಗೆ ಉಪಯೋಗ ಇಲ್ಲವೋ ಹಾಗೆ ದೇವರನ್ನ ಕಾಣಲಿಕ್ಕೆ ಇದು ಯಾವುದು ಉಪಯೋಗವಿಲ್ಲ, ಎರಡೂ ಒಂದೇ. ಹಾಗೆ ಸುಖ ದುಃಖ ಎರಡೂ ಒಂದೇ ಅಂತ ನೋಡುತ್ತಾರಂತೆ. ನಮಗೆ ಅರ್ಥ ಆಗದೇ ಇರುವ ಸಬ್ಜೆಕ್ಟೇ ಅದು. ಸುಖ ದುಃಖ ಎರಡೂ ಒಂದೇ ಅಂತ ಹೇಗೆ ಹೇಳ್ತೀರಾ? ಸುಖ ಹಿತವಾಗಿದೆ, ದುಃಖ ಹಿತವಾಗಿಲ್ಲ ಅಂತ ಕಾಲಕ್ಕೆ ಎರಡು ಒಂದೇ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ರಾಯರು ಬಿಡಿಸ್ತಾರ. ಹಾಗಲ್ಲ ಅಯ್ಯ ಹೇಳಿದ್ದು, ಸುಖ ಬಂದಾಗ್ಲೂ ದೇವರ ನೆನಪು ಹೋಗ್ಬಿಡುತ್ತೆ, ದುಃಖ ಬಂದಾಗ್ಲೂ ದೇವರ ನೆನಪು ಹೋಗ್ಬಿಡುತ್ತೆ. ನಮ್ಮ ಬದುಕೇ ದೇವರ ನೆನಪಿಗಾಗಿರೋದು, ಅದನ್ನ ಕಳೆಯೋ ವಿಷಯದಲ್ಲಿ ಸುಖವಾದರೂ ದುಃಖವಾದರೂ ಎರಡೂ ಒಂದೇ. ದುಃಖವು ದೇವರ ನೆನಪನ್ನ ಕಳೆಯುವ ವಿಷ, ಸುಖವು ದೇವರ ನೆನಪನ್ನ ಕಳೆಯುವಂತ ವಿಷ, ಎರಡೂ ವಿಷ. ಆದ್ದರಿಂದ ಇದು ಹತ್ರ ಬಂದರೆ ದೇವರ ನೆನಪನ್ನ ಕಳೆಯುತ್ತೆ ಅಂತ ಎರಡನ್ನು ದೂರವಾಗಿಟ್ಟಿರಬೇಕು. ಯಾವುದರ ಮೇಲೆ? ದುಃಖದ ಮೇಲೆ ದ್ವೇಷ ಆಗಲಿ, ಸುಖದ ಮೇಲೆ ಆದರ ಆಗಲಿ ಬೇಡ ಅಂತ ಹೇಳ್ತಾ, ಎರಡೂ ಒಂದೇ. ಏನು ನಮ್ಮನ್ನ ಹಾಳು ಮಾಡಲಿಕ್ಕೆ ಎರಡೂ ಬರುತ್ತೆ ಎಂಬುದು ಚೆನ್ನಾಗಿರಲಿ. ಸಮಚಿತ್ತಾಹ, ಇನ್ನ ಮುಂದೆ ಹೇಳ್ತಾರೆ ಸಮಚಿತ್ತರು ಅಂದ್ರೆ ಹೇಗೆ ಅಂದ್ರೆ ಸುಖ ದುಃಖ ಹಾಗೆ ವಿಶೇಷವಾಗಿರತಕ್ಕಂಥ ಏನೇ ಪದಾರ್ಥಗಳು ಬರಲಿ, ಏನೇ ಪದಾರ್ಥಗಳು ಹೋಗಲಿ, ಬಂತ ಹರೇ ನಿನ್ನ ಚಿತ್ತ ನಿನ್ನ ಪೂಜಾ, ಅದರ ಮೇಲೆ ವ್ಯಾಮೋಹ ಇಲ್ಲ. ಊಟಕ್ಕೆ ಹೋದ್ರು, ಹೋದಾಗ ತಮಗಿಷ್ಟವಾದ್ದು ಬಂತು ಅಡಿಗೆ, ಬಂದರೆ ಉಣತಾರೆ ತೃಪ್ತಿಯಾಗಿ ಕೃಷ್ಣ ನಿನಗರ್ಪಿತ ಅಂತಾರೆ. ತಮಗಿಷ್ಟವಾದ್ದು ಬಂತಲ್ಲ ಅಂತ ಖುಷಿ ಇಲ್ಲ, ಪದಾರ್ಥ ತಿನ್ನುವಾಗ ಬರುವ ಸಂತೋಷ ದೇವರಿಗರ್ಪಿತ ಅಂತಾರೆ. ಇನ್ನೊಂದ್ಸಲ ಹೋದ್ರು ಎಲ್ಲ ಬೇಡದ್ದೇ ಪದಾರ್ಥಗಳು ಕೂತಿದೆ, ಅವಾಗ ಬೈಕೊಳ್ತಾ ಊಟ ಮಾಡಲ್ಲ, ಅದನ್ನು ಹರೇ ನಿನ್ನ ಸಂಕಲ್ಪ ಅಂತ. ಹಾಗಾದ್ರೆ ಕೊಟ್ಟದ್ದನ್ನ ಭಗವಂತ ಸ್ವಾಮಿ ನನ್ನ ಒಳ್ಳೆದಕ್ಕಾಗಿ ಕೊಡತಾ ಇದ್ದಾನೆ ಎಂಬ ಎಚ್ಚರ ಯಾರಿಗಿರುತ್ತೆ ಅವರಿಗೆ ಮಾತ್ರ ದೇವ ಏನು ಕೊಡತಾನೆ ಅದು ನನ್ನ ಒಳ್ಳೆದಕ್ಕೆ ಕೊಡತಾ ಇದ್ದಾನೆ. ನನಗರ್ಥ ಆಗ್ತಾ ಇಲ್ಲ ಅದು ಹೇಗೆ ಒಳ್ಳೇದು ಅಂತ, ನನ್ನ ಕಣ್ಣಿಗೇನೋ ಅದು ಕೆಟ್ಟದು ಅನಿಸ್ತಾ ಇದೆ, ಆದರೆ ದೇವರ ದೃಷ್ಟಿಯಲ್ಲಿ ಒಳ್ಳೆದು ಅದಕ್ಕೆ ಕೊಟ್ಟ. ಈ ರೀತಿಯಾಗಿ ಎಚ್ಚರ ಯಾರಿಗೆ ಬರುತ್ತೆ ಅವರಿಗೆ ದುಃಖವೇ ಇರಲ್ಲ. ಸಮಚಿತ್ತಾಹ ಅಂತ ಹೇಳ್ತಾರೆ, ಅಂದರೆ ಭಗವಂತ ನಮಗೆ ಏನೇನು ಮಾಡುತ್ತಾನೋ ಅವೆಲ್ಲ ಒಳ್ಳೆದೆ. ಅದಕ್ಕೆ ದಾಸರು ಹೇಳ್ತಾರೆ, ಯಾರು? ಪ್ರಾಣೇಶ ದಾಸರು. ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಈಗ ನಮಗೆ ಸುಮತಿ ಇದೆ. ಯಾವ ಸುಮತಿ ಇದೆ? ಪ್ರಾಣೇಶ ವಿಠಲ ತಾನೇ ಕೊಟ್ಟನೆಂಬ ಸುಮತಿವರೆಗೂ ಬಂದವು, ಕರುಣೆಯಿಂದ ಕೊಟ್ಟ ಎಂಬುದು ಬರ್ತಾ ಇಲ್ಲ. ಅದು ಏನು ಮಾಡಿದ್ರು ಕರುಣೆಯಿಂದ ಕೊಡ್ತಾ ಇದ್ದಾನೆ ಎಂಬುದು ಬರ್ತಾ ಇಲ್ಲ. ಅದಕ್ಕೆ ದೇವರ ಜಗಳ ಆಡ್ತಾ ಇರ್ತೀವಿ, ಯಾಕೆ ಕೊಟ್ಟಿಯ ಯಾಕೆ ಕೊಟ್ಟಿಯ ಜಗಳ ಆಡ್ತೀವಿ, ಆ ರೀತಿ ಆಗ್ಬಾರದು. ಅದರಿಂದ ಅಂಥ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ಹೇಗೆ ಬರುತ್ತೆ? ದೊಡ್ಡವರ ಸಂಪರ್ಕ, ದೊಡ್ಡವರ ಸೇವಾ ಮಾಡಿದರೆ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಇವರು ಹೇಗಿರ್ತಾರೆ ಜ್ಞಾನಿಗಳು. ಸಮಚಿತ್ತಾಹ ಪ್ರಶಾಂತಾಹ. ಸಮಚಿತ್ತಾಹ ಎಂಬುದಕ್ಕೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ಸರ್ವತ್ರ ಭಗವಂತನೇವ ಅನುಸ್ಮರಂತಹ ಪ್ರಸನ್ನ ಚಿತ್ತಾಹ. ಇವರು ಸಮಚಿತ್ತರು ಅಂತ. ಸಮಚಿತ್ತರು ಅಂದ್ರೆ ಎಲ್ಲಾ ಕಡೆ ದೇವರೊಬ್ಬನೇ ಇದ್ದಾನೆ, ಇಲ್ಲಿರುವ ದೇವ ಅಲ್ಲಿರುವ ದೇವ ಒಂದೇ ಎಂಬ ಸಮಾನವಾದ ಬುದ್ಧಿ, ದೇವರ ಕಡೆ ಸಮಾನವಾದ ಬುದ್ಧಿ ಇದೆ. ಎರಡನ್ನು ನೋಡುತ್ತಾರೆ. ಎಲ್ಲೆಲ್ಲಿ ಅಂದ್ರೆ ಯಾರು ನಮ್ಮನ್ನ ಹೊಗಳಲಿಕ್ಕೆ ಬರ್ತಾರೋ ಅಲ್ಲಿ ದೇವರೇ ಇದ್ದು ಹೊಗಳಿಸ್ತಾ ಇದ್ದಾನೆ, ಯಾರು ನಮ್ಮನ್ನ ಬೈತಾ ಇದ್ದಾರೋ ಅಲ್ಲಿ ದೇವರೇ ಇದ್ದು ಹೊಗಳಿಸ್ತಾ ಇದ್ದಾನೆ. ಇವರಿಬ್ಬರೂ ಅಸ್ವತಂತ್ರರೇ, ತಾವಾಗಿ ಹೊಗಳಾರರು ತಾವಾಗಿ ಬೈಲಾರರು. ಆದ್ದರಿಂದ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅವರ ಕರ್ಮಾನುಸಾರ, ನನ್ನ ಕರ್ಮಾನುಸಾರ ಮಾಡಿಸಿದ್ದೆಲ್ಲ ಒಳ್ಳೇದೆ ಅಂತ ಬಂದರೆ ಅದರಷ್ಟು ಒಳ್ಳೆ ಟ್ಯಾಬ್ಲೆಟ್ ಇನ್ಯಾವುದೂ ಇಲ್ಲ. ಎಲ್ಲ ಬಿ ಪಿ ಎಲ್ಲ ಡೌನ್ ಆಗ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿರ್ತೀವಿ, ಟ್ಯಾಬ್ಲೆಟ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಏನಮ್ಮ ಅದು ಬರೋದೇ ಅದು, ಯಾವ ವ್ಯಕ್ತಿನೂ ತೊಂದರೆ ಕೊಡ್ಲಿಕ್ಕೆ ಬರ್ತಾರೆ, ಇವರೇ ಕೊಟ್ರು ಇವರೇ ಕೊಟ್ರು ಇವರೇ ಕೊಟ್ರು, ಹಲ್ಲು ಕಡದು ಕಡದು ಹಲ್ಲು ಸೌದೋಗಿರುತ್ತೆ. ಅದಕ್ಕೆ ಕಡುತ್ತಾರೆ, ಆ ವ್ಯಕ್ತಿ ಅಸ್ವತಂತ್ರ ವ್ಯಕ್ತಿ, ಅವರಿಗಾ ಬುದ್ಧಿ ಕೊಟ್ಟು ನಮ್ಮ ಮೇಲೆ ಹಲ್ಲು ಕಡಿಯುವಂತೆ ಮಾಡಿದ್ದು ಸ್ವಾಮಿ ಅಲ್ವಾ? ಅಲ್ಲ, ಅವರು ದುಷ್ಟರೇ. ಆದರೆ ಆ ದುಷ್ಟರನ್ನು ನಮಗ್ ಕಟ್ಟಿದ್ದೆ ಯಾಕೆ? ದೇವರಲ್ವಾ, ನಮಗ್ಯಾಕೆ ಕಟ್ಟಿದ ಅಂದ್ರೆ ನಮ್ದೇನೋ ಬುಡ ಕೂತಿದೆ ಪ್ರಾರಬ್ಧ, ಅದಕ್ಕೆ ಅವ್ರ ಮೂಲಕ ಮಾಡಿಸ್ತಾ ಇದ್ದಾನೆ. ಈ ಅನುಸಂಧಾನ ಪಾಂಡವರಿಗಿತ್ತು. ದುರ್ಯೋಧನ ವಿಪರೀತ ಕಾಟ ಪಡತಾ ಇದ್ದರೆ ಒಂದು ಕ್ಷಣದಲ್ಲಿ ಅವನು ಕೊಲ್ಲಬಹುದವರು, ಆದರೆ ತಡ್ಕೊಂಡಿದ್ರು. ಎಲ್ಲರೂ ಕೇಳುತ್ತಾರೆ ಯಾಕೆ ತಡ್ಕೋಬೇಕು ಅಂದ್ರೆ, ಇವ ಒಂದು ಗೊಂಬೆ, ದುರ್ಯೋಧನ ಒಂದು ಗೊಂಬೆ, ಅವನಲ್ಲಿ ದುಷ್ಟತನ ಇರಬಹುದು, ಆ ದುಷ್ಟತನಕ್ಕೆ ತಕ್ಕಂತ ಅವನ ಆಡಿಸೋದು ದೇವರು, ಅವನ ಮೂಲಕ ಅವನಿಗೆ ಕರ್ಕೊಂಡು ಬಂದು ಕಾಟ ಕೊಡಿಸ್ತಾ ಇದ್ದು ದೇವರೇ. ನಮಗೆ ಕಾಟ ಉಣಬೇಕಾದ ಪ್ರಾರಬ್ಧ ಇತ್ತು, ಅವನ ಮೂಲಕ ಸ್ವಾಮಿ ಕೊಡತಾ ಇದ್ದಾನೆ, ಅವನಲ್ಲ ಕೊಡತಾ ಇರೋದು ಎಂಬ ಎಚ್ಚರ ಪಾಂಡವರಿಗಿತ್ತು. ಅದಕ್ಕೆ ಜ್ಞಾನಿಗಳು ಅಂತ ಕರೆದರು. ಕೊನೆಗೆ ಯುದ್ಧ ಮಾಡುವಾಗ ದುರ್ಯೋಧನನ್ನ ಗದೆಯಿಂದ ಮುಷ್ಟಿಯಿಂದ ಪೆಟ್ಟೆ ಪೆಟ್ಟೆಗೆ ನಜ್ಜುಗುಜ್ಜು ಮಾಡುತ್ತಾ ಇದ್ದಾರೆ ಸಿಟ್ಟಿನಿಂದ ಭೀಮಸೇನ ದೇವರು. ಇದ್ದವರೆಲ್ಲ ಕೃಷ್ಣ ಬಿಟ್ಟು ಎಲ್ಲರೂ ತಿಳಿದರಂತೆ. ದುರ್ಯೋಧನ ಮಾಡಿದಂತಹ ತೊಂದರೆಗಳಿಗೆ ಭೀಮಸೇನ ದೇವರಿಗೆ ಇರುವ ಕ್ರೋಧದಿಂದ ಅವರು ಹೊಡಿತಾ ಇದ್ದಾರೆ ಅಂತಲೇ ತಿಳಿದರೆಲ್ಲರೂ ಕೂಡ. ಕೊನೆಗೆ ತೊಡೆ ಮುರಿದು ಬಿದ್ದಾಗ ದುರ್ಯೋಧನನ ತಲೆಯನ್ನ ಯುದ್ಧ ಮಾಡುವ ಕಾಲಕ್ಕೆ ಚಪ್ಪಲಿ ಹಾಕ್ಲಿಕ್ಕಿಲ್ಲ. ಯುದ್ಧ ಮುಗಿದ ಮೇಲೆ ಅವ ಬಿದ್ದ ಮೇಲೆ ಚಪ್ಪಲಿ ಹಾಕೊಂಡು ಅದರಿಂದ ಅವನ ತಲೆಯನ್ನ ಹೊಡೆಯುತ್ತಾರೆ. ಅಲ್ಲಿ ದುರ್ಯೋಧನ ಬಿಟ್ಟರೆ ದುರ್ಯೋಧನನ ಕಡೆಯವರು ಯಾರೂ ಇಲ್ಲ, ಎಲ್ಲ ಪಾಂಡವರೇ ಇದ್ದಾರೆ, ಅವರ ಪಕ್ಷವಾದಿಗಳೇ ಇದ್ದಾರೆ. ಆದರೂ ಎಲ್ಲರೂ ಒಂದೇ ಮಾತು ಹೇಳಿದ್ರು, ಭೀಮ ನೀನು ಸರಿಯಾಗಿ ಮಾಡಿಲ್ಲ ಅಂತಲೇ ಎಲ್ಲರೂ ಹೇಳಿದ್ರು. ಏನು, ರಾಜ ಯುದ್ಧಕ್ಕೆ ನಿಂತಿದ್ದಾನೆ, ಯುದ್ಧದಲ್ಲಿ ಸೋತು ಬಿದ್ದಿದ್ದಾನೆ, ಬಿದ್ದವನನ್ನ ಮತ್ತು ಕಾಲಿಂದ ಹೊಡೆಯುವುದು ಕ್ಷತ್ರಿಯ ಧರ್ಮ ಅಲ್ಲ, ಇಷ್ಟೇ ಎಲ್ಲರೂ ಹೇಳಿದ್ರು. ಕೊನೆಗೆ ಧರ್ಮರಾಜರು ಹೇಳಿಬಿಡ್ತಾರೆ, ಪಾಪ ಭೀಮಸೇನನಿಗೆ ಹೊಟ್ಟೆ ಉರಿ ಜಾಸ್ತಿ ಆಗಿದೆ, ಆ ದುರ್ಯೋಧನ ಕೊಟ್ಟ ಕಾಟಕ್ಕೆ ತಡೆಯಲಾರದೆ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಹೊಡೆದ. ಇನ್ನು ಅರ್ಜುನನ ನೋಡಿದರೆ ಭೀಮಸೇನ ಅಂದ್ರೆ ಪ್ರಾಣ, ಅಂಥ ಅರ್ಜುನ ಕೂಡ ಅಯ್ಯೋ ಅಣ್ಣ ಯಾಕೆ ಹೀಗೆ ಮಾಡಿದ ಅಂತಲೇ ಸುಮ್ಮನೆ ಇದ್ಬಿಟ್ಟೆ ಅಷ್ಟೇ ಹೊರತು ಅಣ್ಣ ಸರಿ ಮಾಡಿದ ಅಂತ ಬರಲಿಲ್ಲ. ಇಡೀ ಅಷ್ಟು ಜನರಲ್ಲಿ ಭೀಮಸೇನ ದೇವರ ಬಗ್ಗೆ ಸರಿಯಾದ ಭಾವನೆ ಇದ್ದದ್ದು ಕೃಷ್ಣನಿಗೆ ಮಾತ್ರ. ಅವಾಗ ಕೃಷ್ಣ ಬಾಯಿ ಬಿಡುತ್ತಾನೆ, ದುರ್ಯೋಧನನನ್ನ ಪೆಟ್ಟು ಪೆಟ್ಟು ಹಾಕಿ ನಜ್ಜುಗುಜ್ಜು ಮಾಡಿದಂತಹ ಭೀಮಸೇನ ದೇವರ ಪ್ರತಿಯೊಂದು ಪೆಟ್ಟಿನಲ್ಲೂ ಸಿಟ್ಟಿತ್ತು. ಯಾವ ಸಿಟ್ಟು ಅಂದ್ರೆ, ಇವ ನಮಗೆ ಕಾಟ ಕೊಟ್ಟ ಎಂಬ ಸಿಟ್ಟಿಲ್ಲ, ಅದು ಯಾರಿಗಿರುತ್ತೆ? ಎದುರಿ ವ್ಯಕ್ತಿ ನಮಗೆ ಕಾಟ ಕೊಡ್ತಾ ಇದ್ದಾರೆ ಎಂಬ ಬುದ್ಧಿ ಯಾರಿಗಿರುತ್ತೆ ಅಂದ್ರೆ, ದೇವರೇ ಸ್ವತಂತ್ರ, ಜೀವರು ಅಸ್ವತಂತ್ರರು ಎಂಬ ಎಚ್ಚರ ಯಾರು ಕಳಕೊಂಡಿರ್ತಾರೋ ಅವರಿಗೆ ಮಾತ್ರ ಎದುರಿಗಿದ್ದವರು ಕಾಟ ಕೊಡ್ತಾ ಇದ್ದಾರೆ ಎಂಬುದು ಬರುತ್ತೆ. ಯಾರಿಗೆ? ಭಗವಂತನೇ ಸ್ವತಂತ್ರ, ಎದುರಿಗಿರುವವ ಬರೇ ಗೊಂಬೆ ಮಾತ್ರ, ಸ್ವಾಮಿ ಆಡಿದಂತೆ ಆಡುತ್ತಾರೆ ಎಂಬ ಎಚ್ಚರ ಸದಾ ಇರುವಂತವರು ಯಾರು? ಭೀಮಸೇನ ದೇವರು. ಅದಕ್ಕೆ ಅವ ಕಾಟ ಕೊಟ್ಟಿದ್ದಕ್ಕೆ ಅಲ್ಲ ಅಂತ, ಯಾಕೆ ಇವನೆಲ್ಲ ಕಾಟ ಕೊಟ್ಟಿದ್ದು, ಇವನವ ಗೊಂಬೆ ನಮ್ಮ ಕರ್ಮಾನುಸಾರ ಸ್ವಾಮಿ ಕೊಟ್ಟದ್ದು ಅಂತ ತಿಳ್ಕೊಂಡಿದ್ರು. ಮತ್ತೆ ಸಿಟ್ಟಿನಿಂದ ಹೊಡೆದರಲ್ಲ ಅಂದ್ರೆ, ದೇವರ ದ್ವೇಷ ಮಾಡಿದ ಅಂತ. ಅದರಲ್ಲೂ ಮತ್ತು ಒಳಾ ಹೊಕ್ಕು ನೋಡಬೇಕು, ಅವನು ದೇವರ ದ್ವೇಷ ಮಾಡಿದ ಅಂದ್ರೆ ಸ್ವತಂತ್ರವಾಗಿ ದ್ವೇಷ ಮಾಡ್ಲಿಕ್ಕಾಗತ್ತಾ ಅವನಿಗೆ? ಅದೂ ಇಲ್ಲ, ದೇವರೇ ಅವನೊಳಗೆ ನಿಂತು ತನ್ನ ಮೇಲೆ ದ್ವೇಷ ಮಾಡುವಂತೆ ಮಾಡಿದ. ಮತ್ತ್ಯಾಕೆ ಹೊಡಿಬೇಕು ಅಂದ್ರೆ, ಆ ರೀತಿ ದೇವರು ಅವನಲ್ಲಿ ದ್ವೇಷ ಹೊರಗೆ ಹಾಕ್ಲಿಕ್ಕೆ ಕಾರಣ ದ್ವೇಷ ಅಂಬೋದು ಅವನಲ್ಲಿ ಕೂತಿದೆ. ದೇವರ ಮೇಲೆ ದ್ವೇಷ ಅಂಬೋದು ಕೂತಿದೆ, ಅದು ದೇವರು ಹೊರಗೆ ಹಾಕಿದ್ರು. ಆದರೆ ಆ ದ್ವೇಷ ಕೂತಿದೆಯಲ್ಲ, ಆ ಕಾರಣದಿಂದ ದೇವರ ಮೇಲೆ ದ್ವೇಷ ಇವನಲ್ಲಿ ಇದೆ, ಆದ್ದರಿಂದ ಬಡದೆ ಅಂತ ಹೊಡೆದು. ಕಾಲಿಂದ ಅವನ ತಲೆಯನ್ನು ಹೊಡೆಯುವ ಕಾಲ ಕೂಡ ಇಷ್ಟೇ ಇತ್ತು ತಲೆಯಲ್ಲಿ. ಏನದು, ಕೃಷ್ಣನನ್ನ ಕಟ್ಟಿ ಹಾಕ್ಲಿಕ್ಕೆ ನೋಡಿದ, ಅವಮಾನ ಮಾಡ್ಲಿಕ್ಕೆ ನೋಡಿದ, ಅದಕ್ಕೆ ಹೊಡೆಯುತ್ತೇನೆ ಅಂತ. ಅಂತ ಪಶುವಿಗೆ ಶಿಕ್ಷಾ ಅಂತ ಹೊಡೆದ್ರಷ್ಟೇ ಹೊರತು ಇವ ನಮಗೆ ತೊಂದರೆ ಕೊಟ್ಟ ಅಂತ ಮಾಡಲಿಲ್ಲ. ಭೀಮಸೇನ ದೇವರು ಯುದ್ಧ ಮಾಡಿದ್ರು. ಯುದ್ಧ ಮಾಡೋ ಕಾಲಕ್ಕೆ ಅರ್ಜುನ ಭೀಮಸೇನರೇ ಪ್ರಚಂಡವಾಗಿ ಮಾಡಿದ್ದು. ಆದರೆ ಅರ್ಜುನನ ತಿಳುವಳಿಕೆ ಬೇರೆ ಇತ್ತು, ಭೀಮನ ತಿಳುವಳಿಕೆಯೇ ಬೇರೆ ಇತ್ತು. ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ನಿಂತ. ಯಾಕೆ ಯುದ್ಧ ಮಾಡಲ್ಲ ಅಂದ್ರೆ, ಯುದ್ಧ ಯಾಕೆ ಮಾಡಬೇಕು? ಒಂದ, ರಾಜ್ಯಕ್ಕಾಗಿ ಮಾಡಬೇಕು, ಸತ್ತರೆ ಸ್ವರ್ಗಕ್ಕಾಗಿ ಮಾಡಬೇಕು, ಇನ್ನೊಂದು ನಮಗಿವರು ಕಾಟ ಕೊಟ್ಟರು ಅಂತ ಅವ್ರಿಗೆ ಶಿಕ್ಷಾ ಕೊಡಬೇಕು. ಮೂರೇ, ನಮಗೆ ರಾಜ್ಯ ಬೇಡ, ಸ್ವರ್ಗವೂ ಬೇಡ, ಇವರು ಕಾಟ ಕೊಟ್ಟರು ಪರವಾಗಿಲ್ಲ, ನಾವು ತಡ್ಕೊಂಡು ಹಾಗೆ ಇರ್ತೀವಿ, ಈ ರಾಜ್ಯ ನಮ್ಗೆ ಬೇಡ, ಭಿಕ್ಷುಕರಾಗಿರ್ತೇವೆ, ಇಷ್ಟು ಅರ್ಜುನ ಹೇಳಿದ್ದು. ಕೃಷ್ಣ ಅಂದ, ನಿನ್ನ ಯುದ್ಧ ಮಾಡು ಅಂತ ಹೇಳಿದ್ದು ನಿನ್ನ ರಾಜ್ಯಕ್ಕಾಗಿ ಅಂತಲ್ಲ, ನಿನ್ನ ಸ್ವರ್ಗಕ್ಕಾಗಿ ಅಂತಲ್ಲ, ಇನ್ನೊಂದೇನು ವಿಶೇಷವಾಗಿ ಇವರು ಕಾಟ ಕೊಟ್ಟರು ಅಂತ ಹೊಡಿ ಅಂತ ಹೇಳಿಲ್ಲ, ಕೇವಲ ನೀನು ಕ್ಷತ್ರಿಯ, ಹರಿದ್ವೇಷಿಗಳ ದಂಡನ ಮಾಡಬೇಕೆಂಬ ಮಾಡಯ್ಯ, ಆ ದೃಷ್ಟಿಯಿಂದ ಮಿಕ್ಕದ್ದೆಲ್ಲ ಇಟ್ಟುಕೋಬೇಡ, ಅದಿಟ್ಟುಕೊಂಡ್ರೆ ನಿಂಗೆ ಪಾಪ ಬರುತ್ತೆ, ದೇವರ ಪೂಜಾ ಅಂತ ಮಾಡಿದ್ರೆ ಪಾಪ ಬರಲ್ಲ ಅಂತ ಹೇಳಿದ ಮೇಲೆ ಅರ್ಜುನ ಸರಿಯಾದ. ಭೀಮನಿಗೆ ಕೃಷ್ಣ ಉಪದೇಶ ಕೊಟ್ನ? ಇಲ್ಲ, ಸಹಜವಾದ ಜ್ಞಾನ. ಇಂಥ ಅದ್ಭುತವಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಮಹಾಂತಾಹ ಅಂದ್ರೆ, ಹೇಳ್ತಾ ಇದ್ದಾರೆ ಸರ್ವತ್ರ ಭಗವಂತನೇವ ಅನುಸ್ಮರಂತಹ, ದೇವರನ್ನೇ ಸರ್ವತ್ರ ಸ್ಮರಣೆ ಮಾಡುತ್ತಾರೆ. ಏನಂತ, ಇವನೇ ಎಲ್ಲರಲ್ಲಿದ್ದು ಅವರವರ ಹೆಸರಿಂದ ಅವರವರೊಳಗೆ ಆಯಾ ಆಕಾರದಿಂದ ಆಯಾ ಕೆಲಸಗಳನ್ನ ಮಾಡಿಸುವವ ಇವನೇ ಇವನೇ ಇವನೇ. ಇದು ಸದಾ ಅವರಿಗೆ ಬರುತ್ತಾ ಇರುತ್ತೆ. ಇನ್ನು ಹೇಳುತ್ತಾರೆ ಪ್ರಸನ್ನ ಚಿತ್ತ ಪ್ರಶಾಂತ ಅಂದರೆ ಹೇಳುತ್ತಾರೆ ಕ್ರೋಧರಹಿತ. ಸಿಟ್ಟನ್ನ ಗೆದ್ದಿರ್ತಾರಂತೆ. ಸಿಟ್ಟನ್ನ ಗೆಲ್ಲೋದು ಹೇಗೆ ಎಂಬುದು ಬಹಳ ದೊಡ್ಡ ಪ್ರಶ್ನೆ ಅಲ್ವಾ. ನಾವೇನು ಸಿಟ್ಟು ಗೆಲ್ಲಬೇಕು ಅಂತ ಬಹಳ ಕಂಟ್ರೋಲ್ ಮಾಡ್ಕೊಳ್ಳಿಕ್ ಹೋದ್ರೆ ಅವತ್ತೇ ಡಬಲ್ ಆಗಿ ಬಂದಿರುತ್ತೆ. ಬಹಳ ಸಿಟ್ಟು ಬಂದು ಮಾಮೂಲಾದ್ರೆ ಚೂರು ವಾಸಿ, ಅವತ್ತೇನು ಬಹಳ ಹಾರಾಡಿ ಎಲ್ಲರೂ ಎದುರು ತುಂಬ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ ನಿಮಗೆ ಒಳಗಿನ ರಹಸ್ಯವೇ ಅರ್ಥ ಆಗ್ತಾ ಇಲ್ಲ, ಬರೇ ಒಣ ಒದ್ದಾಡ್ತಾ ಇದ್ದೀರಾ. ನಿಮಗೆ ಬಂದ ಸಿಟ್ಟು ನೀವು ಕಂಟ್ರೋಲ್ ಮಾಡಿಕೊಳ್ಳಿಕ್ಕಾಗುತ್ತಾ ನೋಡಿ. ಸಿಟ್ಟು ಕೊಡತಾ ಇರೋದೇ ಒಳಗಿರುವ ದೇವರು ತತ್ವಾಭಿಮಾನಿಗಳ ಮೂಲಕ. ಅವ ಕೊಡತಾ ಇರೋ ಕಾಲಕ್ಕೆ ಆ ಸಿಟ್ಟಿಲ್ಲದೆ ಆಗಬೇಕಾದರೆ ನಾವು ದೇವರ ಪಾದಕ್ಕೆ ಬಿದ್ದರೆ ಆತ ಸಿಟ್ಟು ಬಾರದಂತೆ ಮಾಡಿದರೆ ಸಿಟ್ಟು ಹೋಗುತ್ತಷ್ಟೇ ಹೊರತು ನೀವಾಗಿ ಕಳ್ಕೊಳ್ಳಿಕ್ಕೆ ನೋಡಿದರೆ ಅಪ್ಪನಾಣೆ ಕಳ್ಕೊಳ್ಳಿಕ್ಕಾಗಲ್ಲ. ಹಾಗಾದರೆ ನಮ್ಮೊಳಗಿರುವ ಬಿಂಬಮೂರ್ತಿಯನ್ನ ನೀನು ಪ್ರಶಾಂತ ಕ್ರೋಧರಹಿತ ಅಂತ ಚಿಂತನೆ ಸದಾ ಮಾಡ್ತಾ ಮಾಡ್ತಾ ಬಂದರೆ ಅದರಿಂದ ನಮ್ಮಲ್ಲಿ ಕ್ರೋಧ ಬರಲಿಕ್ಕೆ ಬುಡವಾದ ಪಾಪ ಕತ್ತರಿಸಿ ಹೋಗಿ, ದೇವರ ಗುಣಚಿಂತನೆಯಿಂದ ನಮ್ಮ ದೋಷದ ಬುಡ ಕತ್ತರಿಸಿ ಹೋಗಿ ದೋಷ ಹೋಗಿ ನಾವು ಪ್ರಶಾಂತರಾಗ್ತೇವೆ. ಇದು ಅರಣ್ಯಕಾಚಾರ್ಯರು ಸಾರೋದ್ಧಾರ ಮಾಡಿದ ಕಾರಣ. ಇಡೀ ಭಾಗವತ ಓದಿ ಈ ಬಿಂಬ ಪ್ರತಿಬಿಂಬ ಭಾವವೇ ಅರ್ಥ ಆಗಲಿಲ್ಲ. ಇಡೀ ಜೀವನದಲ್ಲಿ ನಮಗೆ ಬೇಕಾಗಿದ್ದೆಲ್ಲ ಈ ಬಿಂಬ ಪ್ರತಿಬಿಂಬ ಭಾವದಿಂದಲೇನೆ ಬರುತ್ತೆ ಎಂಬ ಎಚ್ಚರವೇ ಬಾರದಿದ್ರೆ ಇನ್ನು ಭಾಗವತ ಯಾಕೆ ಕೇಳಬೇಕು ಅಂತ ಕೇಳುತ್ತಾರೆ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವತ್ರ ಭಗವಂತಮೇವ ಅನುಸ್ಮರಂತಹ, ದೇವರ ಅನುಗ್ರಹದಿಂದಲೇನೆ ದೇವರನ್ನ ಕ್ರೋಧರಹಿತ ಅಂತ ಚಿಂತನೆ ಮಾಡಿ ತಮ್ಮ ಕ್ರೋಧ ಕಳಕೊಂಡವರು. ಸರ್ವಭೂತ ಸುಹೃದ, ಎಲ್ಲಾ ಜೀವಿಗಳಿಗೂ ಕೂಡ ತಾವು ಅವರಿಂದ ಏನೂ ಅಪೇಕ್ಷಾ ಪಡದೆ ತಾವು ಉಪಕಾರ ಮಾಡುತ್ತಾರೆ. ಇದೊಂದು ದೊಡ್ಡ ಗುಣ ನೋಡಿ. ನಾವು ಯಾರಿಗಾದರೂ ಉಪಕಾರ ಮಾಡಿದವ ಅವರಿಂದ ಮಿನಿಮಮ್ ಥ್ಯಾಂಕ್ಸ್ ಆದರೂ ಬಂದಿರಬೇಕು. ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ ಮನಸ್ಸು. ಕೊನೆಗೆ ಅವರು ನಮಗೇನು ಮಾಡದಂಗಿದ್ರು ನೋಡ್ರಿ, ಕೊನೆಗೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ. ದೇವರೆಂಥವರು ಅಂದ್ರೆ ಅವರಿಂದ ಕೊನೆಗೆ ಥ್ಯಾಂಕ್ಸ್ ಕೃತಜ್ಞತೆಯೂ ಬಯಸಲ್ಲ. ಅವನು ಚೆನ್ನಾಗಿದ್ರೆ ಸಾಕು ಎಂಬ ಭಾವನೆ. ಇದು ನಮ್ಮಲ್ಲಿ ಬರಬೇಕಂದ್ರೆ ಏನ್ ಮಾಡ್ಬೇಕ್ರಿ ಅಂತ ಹೇಳಿದ್ರೆ ಬರೋದೇ ಇಲ್ಲ. 24 ಗಂಟೆ ನಾವು ಮಾಡಿದವು ನಾವು ಮಾಡಿದ್ವು ಅಂದ್ರೆ ಇಡೀ ಜಗತ್ತೆಲ್ಲ ಡಂಗುರು ಸಾರ್ತಾ ಇತ್ತು. ನೋಡ್ರಿ ನಾವೆಷ್ಟು ಮಾಡಿದ್ವು, ಈ ಕೃತಜ್ಞತೆ ಇಲ್ಲ ಅಂತ ಅವನು ಬೈದು ಬೈದು ಇಡ್ತಾ ಇತ್ತು. ಹಾಗಾದ್ರೆ ನಮ್ಮಲ್ಲೂ ಆ ಗುಣ ಬರಬೇಕಾದ್ರೆ ಒಂದೇ ಹಾದಿ ಇನ್ನೇನಿಲ್ಲ. ಸ್ವಾಮಿ ಸುಹೃತ್, ಸರ್ವಭೂತ ಸುಹೃತ್, ಎಲ್ಲಾ ಜೀವರಾಶಿಗಳಿಗೆ ಒಳಗಿದ್ದು ಉಪಕಾರ ಮಾಡುತ್ತಾನೆ, ಅವರಿಂದ ಕೊನೆಗೆ ಕೃತಜ್ಞತೆಯನ್ನೂ ಬಯಸಲ್ಲ. ಇಂಥವ ನನ್ನ ಸ್ವಾಮಿ ಎಂದು ಚಿಂತನೆ ಮಾಡಿದರೆ ನಮ್ಮನ್ನೂ ಭಗವಂತ ಬಿಂಬ ಹೇಗಿದ್ರೆ ಪ್ರತಿಬಿಂಬ ಹಾಗಾಗುವಂತೆ ಮಾಡುತ್ತಾನೆ. ಇದು ರಹಸ್ಯ. ನಮಗೆ ಏನೇನು ಭಾಗವತದಲ್ಲಿ ಎಂತಿಂಥ ಗುಣಗಳು ಬರಬೇಕು ನಿಮಗೆ ಅಂತ ಹೇಳುತ್ತಾ ಹೋಗ್ತಾ ಇದ್ದಾರೆ. ಅಂಥ ಅಪ್ರಾಕೃತ ಗುಣಗಳನ್ನ ದೇವರಲ್ಲಿ ನಾವು ಚಿಂತನೆ ಮಾಡಿದರೆ ಅಂಥ ಪ್ರಾಕೃತ ಗುಣಗಳನ್ನು ನಮಗೆ ಕೊಡತಾ ಬರುತ್ತಾರೆ. ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ನಮ್ಮಲ್ಲಿ ಮೂಡಬೇಕು, ಒಳ್ಳೆ ಗುಣಗಳು. ಆದರೆ ಅಂಥ ಗುಣ ದೇವರಲ್ಲಿಲ್ಲ. ಆ ಹೆಸರಿಟ್ಟುಕೊಂಡ ಅಪ್ರಾಕೃತ ಗುಣಗಳಿವೆ, ಅದನ್ನು ಚಿಂತನೆ ಮಾಡಿದರೆ ನಮ್ಮಲ್ಲಿ ಈ ಗುಣ ಮೂಡಿ ಬರುತ್ತೆ. ಇದು ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳುತ್ತಾರೆ. ಅದನ್ನೇ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಬಿಂಬ ಗುಣಕ್ರಿಯಾದಿ ವಿರೇವ ಗುಣಕ್ರಿಯಾದಿ ಮಾನ್ ಭವತಿ. ಬಿಂಬನ ಗುಣದಿಂದ ನಮಗೆ ಗುಣ, ಬಿಂಬನ ಕ್ರಿಯೆಯಿಂದ ಕ್ರಿಯಾ, ಬಿಂಬನ ಇಚ್ಛೆಯಿಂದ ನಮಗಿಚ್ಛೆ, ಬಿಂಬನ ಜ್ಞಾನದಿಂದ ನಮಗೆ ಜ್ಞಾನ, ಇದೆಲ್ಲ ಬರ್ತಾ ಇದೆ. ನೀ ನಡೆಸಿದರೆ ನಡವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಿಂಬನ ಶರಣಾಗತರಾಗುವುದೇ ಪ್ರಧಾನವಾದ ದೃಷ್ಟಾಂತ. ಅಂತ ಅರ್ಥ, ಆ ಅರ್ಥವನ್ನ ಅರಣ್ಯಕಾಚಾರ್ಯರು ದೊಡ್ಡವರ ಸೇವಾದಿಂದಲೇನೆ ಈ ಚಿಂತನೆ ಬರುತ್ತೆ. ನಾವು ಬಿಂಬನನ್ನ ಚಿಂತನೆ ಮಾಡಿದರೆ ನಮ್ಮ ಪ್ರತಿಬಿಂಬದಲ್ಲಿ ಈ ತರ ಮೂಡುತ್ತೆ. ಆ ಬಿಂಬನ ಚಿಂತನ ಎಂಬುದು ಬರಬೇಕಾದರೆ ದೊಡ್ಡವರ ಸೇವಾ ಮಾಡಬೇಕು. ಅವರೆಂಥವರು ಅಂದ್ರೆ ಕ್ರೋಧರಹಿತಾ, ಕ್ರೋಧ ಇಲ್ಲದವರು, ಸರ್ವಭೂತ ಸುಹೃದ, ಎಲ್ಲರಿಗೂ ಉಪಕಾರ ಮಾಡುತ್ತಾರೆ, ಅವರಿಂದೇನು ಬಯಸಲ್ಲ. ಇನ್ನ ಮಂಗಲಾಚಾರಾಹ, ಅವರು ನಡೆ ನುಡಿ ಎಲ್ಲ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುತ್ತೆ. ಅವರು ಮಾಡೋದನ್ನು ನೋಡಿದ್ರು, ಹೇಳೋದನ್ನು ಕೇಳಿದ್ರು ಸಾಕು, ನಮ್ಮ ಜೀವನ ಇಡೀ ಪೂರ್ಣ ಪವಿತ್ರ ಆಗಿಬಿಡುತ್ತೆ. ಅಂಥ ಮಹಾತ್ಮರ ಸೇವಾ ನಾವು ಮಾಡೋಣ. ನಮ್ಮ ಜೀವನದಲ್ಲಿ ಅಂಥ ಒಬ್ಬರನ್ನಾದರೂ ಕಂಡು ಅಂಥ ಒಬ್ಬರ ಸೇವಾ ಆದರೂ ಮಾಡಿ ನಮ್ಮ ಜೀವನ ಸಾರ್ಥಕ ಪಡಿಸಿಕೊಳ್ಳದೇ ಇದ್ದರೆ ಈ ಜೀವನ ಅದನ್ನ ಮನುಷ್ಯ ಅಂತ ನಮ್ಮನ್ನ ಕರಿಬೇಕಾ ಅಂತ ಕೇಳ್ತಾರೆ ಅರಣ್ಯಕಾಚಾರ್ಯರು. ನಿನ್ನ ಮನುಷ್ಯ ಅಂತ ಕರಿಬೇಕಾದ್ರೆ ದೊಡ್ಡವರ ಪಾದ ಸೇವಾ ಮಾಡಿದ್ಯಾ ಇಲ್ವ, ಪಡ್ಕೊಂಡ್ಯಾ ಇಲ್ವ, ದೊಡ್ಡವರ ಮನಸ್ಸಿನಲ್ಲಿ ನೀನೊಂದು ಸ್ಥಾನ ಸಂಪಾದನೆ ಮಾಡಿದ್ಯಾ ಇಲ್ವಾ, ನಿನಗಾಗಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರ, ಅವಾಗ ನಿನ್ನ ಮನುಷ್ಯ ಅಂತ ಕರಿತೇನೆ, ಇಲ್ಲದಿದ್ರೆ ವೇಸ್ಟ್ ಅಂತ ಹೇಳಿಬಿಡ್ತಾರೆ. ಅದರಿಂದ ದೊಡ್ಡವರ ಅನುಗ್ರಹ ಆಗಬೇಕಾದ್ರೆ ದೊಡ್ಡವರು ಸಿಗಬೇಕು, ದೊಡ್ಡವರು ಸಿಗಬೇಕಾದ್ರೆ ಮತ್ತು ಭಗವಂತನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಿನ್ನ ತೋರುವ ನಿನ್ನ ಅನುಭವ ಇರತಕ್ಕಂಥ ಆ ದೊಡ್ಡವರ ಸಂಘ ನಮಗೆ ಕೊಡಯ್ಯ ಹರಿಯೇ ಅಂತ ದೇವರನ್ನ ಸತತ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ನಾವು ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾಡತಕ್ಕ ಎಲ್ಲಾ ಸಾಧನೆಗಳವಲ್ಲ, ಏನ್ ಸಂಕಲ್ಪ ಮಾಡೋಣ ಏನ್ ಸಂಕಲ್ಪ ಮಾಡೋಣ ಅಂತ ತಲೆ ನೆಚ್ಚಿಕೊಳ್ತಾ ಇರ್ತೀವಿ. ಏನದು ಏನು ಸಕಲ ಕನಕ ವಸ್ತು ವಾಹನಾದಿ ಸಾತ್ವಿಕ ಸಂಪದ ಅಭಿವೃದ್ಧಿಯರ್ಥಂ ಏನೇನೋ ನಾವು ಸಂಕಲ್ಪ ಮಾಡ್ತಾ ಇರ್ತೀವಿ. ಬೇಕಾಗಿದ್ದೇನು? ನಿನ್ನ ತೋರುವ ಗುರುಗಳನ್ನ ತೋರಿಸಯ್ಯ. ನಿನ್ನ ತೋರುವ ಗುರುಗಳು ಒಳ್ಳೆ ಗುರುಗಳು, ನನ್ನ ಪ್ರಭಾವ ಬೀರುವಂತಹ ಗುರುಗಳನ್ನ ತೋರಿಸಯ್ಯ. ಅದರಿಂದ ನಿನ್ನ ಹತ್ತಿರ ಬರ್ಲಿಕ್ಕಾಗುತ್ತೆ. ಇಡೀ ನನ್ನ ಸಾಧನೆಯ ಸಂಕಲ್ಪ ಅಂಥ ಗುರುಗಳು ಸಿಗಬೇಕು, ಅಂಥ ಗುರುಗಳ ಸೇವೆ ಆಗಬೇಕು. ಅದು ಮಾಡಿಸುವಂತ ನೀವು ಮಾಡ್ತಾ ಬಂದರೆ ಗುರುಗಳನ್ನ ಭಗವಂತ ನಿಮ್ಮ ಹತ್ರ ಕರ್ಕೊಂಡು ಬರ್ತಾನೆ, ನಿಮ್ಮನ್ನ ಅವರ ಹತ್ರ ಕರ್ಕೊಂಡು ಹೋಗ್ತಾನೆ. ಅವರ ಮಾತು ಕೇಳಿದ ಕೂಡಲೇ ನಿಮ್ಮಲ್ಲಿ ಪರಿವರ್ತನೆ ಬರುವಂತೆ ಮಾಡುತ್ತಾನೆ. ಅವರಿಂದ ನಿಮ್ಮಲ್ಲಿ ಭಗವಂತನ ಸನ್ನಿಧಾನ ಪ್ರತಿಷ್ಠ ಆಗಿ ಬಿಡುತ್ತೆ. ಅಂಥ ಗುರುಗಳನ್ನ ಭಗವಂತ ನಿಮಗೆ ಅನುಗ್ರಹ ಮಾಡುತ್ತಾನೆ ಯಾವಾಗ ಈ ರೀತಿ ಬಿಂಬನನ್ನು ಪ್ರಾರ್ಥನೆ ಮಾಡಿದಾಗ. ಎಂಬಲ್ಲಿಗೆ ಶ್ರೀಕೃಷ್ಣ.